ಅಧ್ಯಾಯ 76. ಶಾಲ್ವನಿಗೆ ಮುಕ್ತಿ. ದಾರುಕನ ಮಗನಾದ ತನ್ನ ಸಾರಥಿಯೊಡನೆ ಮಾತನಾಡಿ ಪ್ರದ್ಯುಮ್ನನು ವಾಸ್ತವಿಕ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡನು. ತನ್ನ ಬಾಯಿ ಮತ್ತು ಕೈಗಳನ್ನು ತೊಳೆದುಕೊಂಡು ಹೊಸ ಚೈತನ್ಯವನ್ನು ಪಡೆದನು. ಅಗತ್ಯವಾದ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಶಾಲ್ವನು ದಳಪತಿಯು ಇದ್ದ ಸ್ಥಳಕ್ಕೆ ತನ್ನನ್ನು ಕರೆದುಕೊಂಡು ಹೋಗುವಂತೆ ಸಾರಥಿಗೆ ಹೇಳಿದನು. ಸ್ವಲ್ಪ ಹೊತ್ತು ಪ್ರದ್ಯುಮ್ನನು ರಣಭೂಮಿಯಲ್ಲಿ ಇಲ್ಲದಿದ್ದಾಗ ಶಾಲ್ವನ ದಳಪತಿ ದ್ಯುಮಾನನು ಯಾದವ ಸೈನಿಕರ ಸ್ಥಾನಗಳನ್ನು ಆಕ್ರಮಿಸಿಕೊಳ್ಳುತ್ತಿದ್ದನು. ರಣರಂಗದಲ್ಲಿ ಕಾಣಿಸಿಕೊಂಡ ಪ್ರದ್ಯುಮ್ನನು ಅವನನ್ನು ಕೂಡಲೇ 8 ಬಾಣಗಳಿಂದ ಹೊಡೆದು ತಡೆದನು. 4 ಬಾಣಗಳಿಂದ ದ್ಯುಮಾನನ 4 ಕುದುರೆಗಳನ್ನು ಕೊಂದನು. 1 ಬಾಣದಿಂದ ಅವನ ಸಾರಥಿಯನ್ನು ಕೊಂದನು. ಇನ್ನೊಂದು ಬಾಣದಿಂದ ಅವನ ಬಿಲ್ಲನ್ನು 2 ಕತ್ತರಿಸಿದನು. ಮತ್ತೊಂದು ಬಾಣದಿಂದ ಅವನ ಧ್ವಜವನ್ನು ಚಿಂದಿ ಮಾಡಿ ಇನ್ನೊಂದು ಬಾಣದಿಂದ ಅವನ ತಲೆಯನ್ನು ಮುಂಡದಿಂದ ಬೇರ್ಪಡಿಸಿದನು. ಇತರ ಕಡೆಗಳಲ್ಲಿ ಗದ, ಸಾತ್ಯಕಿ ಮತ್ತು ಸಾಂಬರಂತಹ ವೀರರು ಶಾಲ್ವನ ಸೈನಿಕರನ್ನು ಕೊಲ್ಲುವುದರಲ್ಲಿ ನಿರತರಾಗಿದ್ದರು. ಶಾಲ್ವನೊಡನೆ ವಿಮಾನದಲ್ಲಿದ್ದವರು ಕಾಳಗದಲ್ಲಿ ಸತ್ತರು. ಅವರು ಸಮುದ್ರದಲ್ಲಿ ಬಿದ್ದರು. ಪ್ರತಿಯೊಂದು ಪಕ್ಷವೂ ಎದುರು ಪಕ್ಷವನ್ನು ಉಗ್ರವಾಗಿ ಬಡಿಯಲು ಪ್ರಾರಂಭಿಸಿತು. ಕಾಳಗವು ಭಯಂಕರವಾಗಿತ್ತು, ಅಪಾಯದಿಂದ ತುಂಬಿತ್ತು. ಯುದ್ಧವು 27 ದಿನಗಳ ಕಾಲ ನಿಲ್ಲದೆ ನಡೆಯಿತು. ದ್ವಾರಕಾ ನಗರದಲ್ಲಿ ಕಾಳಗವು ನಡೆಯುತ್ತಿದ್ದಾಗ ಕೃಷ್ಣನು ಪಾಂಡವರು ಮತ್ತು ಯುಧಿಷ್ಠಿರ ಮಹಾರಾಜನೊಡನೆ ಇಂದ್ರಪ್ರಸ್ಥದಲ್ಲಿ ಇದ್ದನು. ಶಾಲ್ವನೊಡನೆ ಕಾಳಗವು ಯುಧಿಷ್ಠಿರ ಮಹಾರಾಜನು ರಾಜಸೂಯ ಯಜ್ಞವನ್ನು ಮಾಡಿದ ನಂತರ ಮತ್ತು ಶಿಶುಪಾಲನ ವಧೆಯ ನಂತರ ನಡೆಯಿತು. ದ್ವಾರಕಾ ನಗರಕ್ಕೆ ದೊಡ್ಡ ವಿಪತ್ತು ಒದಗಿದೆ ಎಂದು ತಿಳಿದಾಗ ಕೃಷ್ಣನು ಪಾಂಡವರ ಕುಟುಂಬದ ಹಿರಿಯರಿಂದ ಮುಖ್ಯವಾಗಿ ಕುಂತಿಯಿಂದ ಅನುಮತಿಯನ್ನು ಪಡೆದು ದ್ವಾರಕೆಗೆ ಹೊರಟನು. ಶಿಶುಪಾಲ ವಧೆಯ ನಂತರ ತಾನು ಬಲರಾಮನೊಂದಿಗೆ ಹಸ್ತಿನಾಪುರದಲ್ಲಿ ತಂಗಿದ್ದಾಗ ಶಿಶುಪಾಲನ ಕಡೆಯವರು ದ್ವಾರಕೆಯ ಮೇಲೆ ಆಕ್ರಮಣ ಮಾಡಿರಬೇಕು ಎಂದು ಕೃಷ್ಣನು ಯೋಚಿಸುತ್ತಿದ್ದನು. ದ್ವಾರಕೆಯನ್ನು ತಲುಪಿದಾಗ ಇಡೀ ನಗರವು ದೊಡ್ಡ ಅಪಾಯದ ದವಡೆಯಲ್ಲಿದೆ ಎನ್ನುವುದನ್ನು ಕೃಷ್ಣನು ಕಂಡನು. ನಗರ ರಕ್ಷಣೆಗಾಗಿ ಬಲರಾಮನನ್ನು ಯುದ್ಧ ತಂತ್ರಕ್ಕೆ ಅತಿ ಮಹತ್ವವಾದ ಸ್ಥಳದಲ್ಲಿ ನಿಲ್ಲಿಸಿದನು. ತನ್ನ ಸಾರಥಿ ದಾರುಕನಿಗೆ ಹೊರಡಲು ಸಿದ್ಧವಾಗುವಂತೆ ಹೇಳಿದನು. ಕೃಷ್ಣನು, ದಾರುಕ, ದಯವಿಟ್ಟು ನನ್ನನ್ನು ಕೂಡಲೇ ಶಾಲ್ವನಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗು. ಶಾಲ್ವನು ಬಹುಬಲಶಾಲಿಯಾದ ಮತ್ತು ನಿಗೂಢವಾದ ಮನುಷ್ಯ ಎನ್ನುವುದನ್ನು ನಿನಗೆ ತಿಳಿದಿರಬಹುದು. ಅವನ ವಿಷಯದಲ್ಲಿ ಸ್ವಲ್ಪವೂ ಭಯಪಡಬೇಡ ಎಂದನು. ಕೃಷ್ಣನು ಅಪ್ಪಣೆ ಕೊಡುತ್ತಲೇ ದಾರುಕನು ಅವನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಶಾಲ್ವನಿದ್ದ ಸ್ಥಳಕ್ಕೆ ರಥವನ್ನು ವೇಗವಾಗಿ ನಡೆಸಿದನು. ಕೃಷ್ಣನ ರಥಕ್ಕೆ ಗರುಡನ ಚಿತ್ರವಿದ್ದ ಧ್ವಜವಿತ್ತು. ಯಾದವ ಸೈನಿಕರು ಮತ್ತು ಯೋಧರು ಧ್ವಜವನ್ನು ನೋಡುತ್ತಲೇ ಕೃಷ್ಣನು ರಣರಂಗಕ್ಕೆ ಬಂದಿದ್ದಾನೆ ಎಂದು ಅವರಿಗೆ ಅರ್ಥವಾಯಿತು. ಈ ಹೊತ್ತಿಗೆ ಸ್ವಲ್ಪ ಹೆಚ್ಚೂ ಕಡಿಮೆ ಶಾಲ್ವನ ಸೈನಿಕರೆಲ್ಲ ಸತ್ತಿದ್ದರು. ಕೃಷ್ಣನು ರಣಭೂಮಿಗೆ ಬಂದಿದ್ದಾನೆ ಎನ್ನುವುದನ್ನು ಕಂಡ ಶಾಲ್ವನು ದೊಡ್ಡ ಬಹು ಬಲಶಾಲಿಯಾದ ಅಸ್ತ್ರವೊಂದನ್ನು ಬಿಟ್ಟನು. ಅದು ಬಹು ದೊಡ್ಡ ಶಬ್ದವನ್ನು ಮಾಡುತ್ತಾ ಧೂಮಕೇತುವಿನಂತೆ ಆಕಾಶದಲ್ಲಿ ಹಾರಿತು. ಅದೆಷ್ಟು ಪ್ರಕಾಶವಾಗಿತ್ತೆಂದರೆ ಇಡೀ ಆಕಾಶವೂ ಅದರ ಬೆಳಕಿನಿಂದ ತುಂಬಿ ಹೋಗಿತ್ತು. ಆದರೆ ಕೃಷ್ಣನು ಕಾಣಿಸಿಕೊಳ್ಳುತ್ತಲೇ ಅವನು ತನ್ನ ಬಾಣವನ್ನು ಬಿಟ್ಟು ಅಸ್ತ್ರವನ್ನು 100,000 ತುಂಡುಗಳನ್ನಾಗಿ ಮಾಡಿದನು. ಕೃಷ್ಣನು ಶಾಲ್ವನ ಮೇಲೆ 16 ಬಾಣಗಳನ್ನು ಬಿಟ್ಟನು. ಶುಭ್ರ ಆಕಾಶದಲ್ಲಿ ಸೂರ್ಯನು ಸೂರ್ಯಪ್ರಭೆಯ ಅಸಂಖ್ಯಾತ ಅಣುಗಳಿಂದ ಇಡೀ ಆಕಾಶವನ್ನು ಆಕ್ರಮಿಸುವಂತೆ ತನ್ನ ಬಾಣಗಳಿಂದ ಕೃಷ್ಣನು ವಿಮಾನದ ಮೇಲೆ ಆಕ್ರಮಣ ಮಾಡಿ ನಾಶ ಮಾಡಿದನು. ಪ್ರಭು ತನ್ನ ಬಿಲ್ಲನ್ನು ಧರಿಸಿದ್ದ ಎಡಭಾಗಕ್ಕೆ ಶಾಲ್ವನು ಉಗ್ರ ಪೆಟ್ಟನ್ನು ಕೊಟ್ಟನು. ಇದರಿಂದ ಶಾಜ್ಞ ಧನುಸ್ಸು ಕೃಷ್ಣನ ಕೈಯಿಂದ ಬಿದ್ದಿತ್ತು. ಬಿಲ್ಲು ಬಿದ್ದದ್ದು ಆಶ್ಚರ್ಯಕರವಾಗಿತ್ತು. ಶಾಲ್ವ ಮತ್ತು ಕೃಷ್ಣರ ನಡುವಿನ ಕಾಳಗವನ್ನು ನೋಡುತ್ತಿದ್ದ ಮಹಾಪುರುಷರಿಗೆ ಮತ್ತು ದೇವತೆಗಳಿಗೆ ಕಳವಳವಾಯಿತು. ಅವರು ಅಯ್ಯೋ ಅಯ್ಯೋ ಎಂದು ಉದ್ಗರಿಸಲು ಪ್ರಾರಂಭಿಸಿದರು. ಶಾಲ್ವನು ತಾನು ವಿಜಯಿಯಾದ ಎಂದು ಭಾವಿಸಿತನು. ಗರ್ಜಿಸುತ್ತಾ ಕೃಷ್ಣನಿಗೆ ಹೀಗೆ ಹೇಳಿದನು, ನೀಚ ಕೃಷ್ಣ, ನೀನು ನಮ್ಮೆದುರಿಗೆ ರುಕ್ಮಿಣಿಯನ್ನು ಬಲತ್ಕಾರವಾಗಿ ಅಪಹರಿಸಿದೆ. ನೀನು ನನ್ನ ಸ್ನೇಹಿತ ಶಿಶುಪಾಲನನ್ನು ದಿಗ್ಭ್ರಾಂತಗೊಳಿಸಿ ರುಕ್ಮಿಣಿಯನ್ನು ನೀನೇ ಮದುವೆಯಾದೆ. ಯುಧಿಷ್ಠಿರ ಮಹಾರಾಜನ ರಾಜಸೂಯ ಯಜ್ಞದ ಮಹಾಸಭೆಯಲ್ಲಿ ನನ್ನ ಸ್ನೇಹಿತ ಶಿಶುಪಾಲನಿಗೆ ಸ್ವಲ್ಪ ವಿಸ್ಮರಣೆಯಾದಾಗ ನೀನು ಆ ಅವಕಾಶವನ್ನು ಬಳಸಿಕೊಂಡು ಅವನನ್ನು ಕೊಂದೆ. ನೀನು ಬಹುದೊಡ್ಡ ಯೋಧ, ನಿನ್ನನ್ನು ಯಾರೂ ಗೆಲ್ಲಲಾರರು ಎಂದು ಎಲ್ಲರೂ ಭಾವಿಸುತ್ತಾರೆ. ಈಗ ನೀನು ನಿನ್ನ ಶಕ್ತಿಯನ್ನು ತೋರಿಸಬೇಕು. ನೀನು ಇನ್ನೂ ನನ್ನ ಮುಂದೆ ನಿಂತಿದ್ದರೆ ನನ್ನ ಹರಿತವಾದ ಬಾಣಗಳಿಂದ ಹಿಂದಿರುಗಲಾರದ ಸ್ಥಳಕ್ಕೆ ನಿನ್ನನ್ನು ಕಳುಹಿಸುತ್ತೇನೆ. ಈ ಮಾತುಗಳಿಗೆ ಕೃಷ್ಣನು ಹೀಗೆ ಉತ್ತರ ಹೇಳಿದನು, ಮೂರ್ಖ ಶಾಲ್ವ, ನೀನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀಯೆ. ಸಾವಿನ ಕ್ಷಣವು ಈಗಾಗಲೇ ನಿನ್ನ ತಲೆಯ ಮೇಲಿದೆ ಎನ್ನುವುದನ್ನು ನಿನಗೆ ತಿಳಿಯದು. ಶೂರರಾದವರು ಹೆಚ್ಚು ಮಾತನಾಡುವುದಿಲ್ಲ, ತಮ್ಮ ಧೀರ ಕಾರ್ಯಗಳಿಂದ ತಮ್ಮ ಶಕ್ತಿಯನ್ನು ತೋರಿಸಿಕೊಡುತ್ತಾರೆ. ಹೀಗೆ ಹೇಳಿ ಕೃಷ್ಣನು ತನ್ನ ಗದೆಯಿಂದ ಶಾಲ್ವನ ಗ್ರೀವಾಸ್ತಿಗೆ ಬಲವಾಗಿ ಪೆಟ್ಟುಕೊಟ್ಟನು. ಇದರಿಂದ ಶಾಲ್ವನು ರಕ್ತ ಕಾರುತ್ತ ತಡೆಯಲಾಗದ ಚಳಿಯಿಂದ ಕುಸಿದು ಬೀಳುವಂತೆ ಗಡಗಡನೆ ನಡುಗುತ್ತಿದ್ದನು. ಆದರೆ ಕೃಷ್ಣನು ಮತ್ತೆ ಹೊಡೆಯುವ ಮೊದಲೇ ಶಾಲ್ವನು ತನ್ನ ನಿಗೂಢ ಶಕ್ತಿಯನ್ನು ಬಳಸಿ ಕಣ್ಮರೆಯಾದನು. ಕೆಲವು ಕ್ಷಣಗಳಲ್ಲಿ ಒಬ್ಬ ನಿಗೂಢ ಅಪರಿಚಿತ ಮನುಷ್ಯನು ಕೃಷ್ಣನ ಮುಂದೆ ಬಂದು ನಿಂತನು. ಗಟ್ಟಿಯಾಗಿ ಅಳುತ್ತಾ ಅವನು ಪ್ರಭುವಿನ ಚರಣ ಕಮಲಗಳಿಗೆ ಎರಗಿ ಹೀಗೆ ಹೇಳಿದನು, ನೀನು ನಿನ್ನ ತಂದೆ ವಸುದೇವನ ಅತ್ಯಂತ ಪ್ರೀತಿಯ ಮಗನಾದದ್ದರಿಂದ ಶಾಲ್ವನು ನಿನ್ನ ತಂದೆಯನ್ನು ಬಂಧಿಸಿ ಬಲಾತ್ಕಾರದಿಂದ ಕರೆದುಕೊಂಡು ಹೋಗಿದ್ದಾನೆ ಎನ್ನುವ ದುರದೃಷ್ಟದ ಸುದ್ದಿಯನ್ನು ಹೇಳಲು ನಿನ್ನ ತಾಯಿ ದೇವಕಿಯು ನನ್ನನ್ನು ಕಳುಹಿಸಿದ್ದಾಳೆ. ಕಟುಕನಾದವನು ನಿರ್ದಯವಾಗಿ ಪ್ರಾಣಿಯನ್ನು ಎಳೆದುಕೊಂಡು ಹೋಗುವಂತೆ ಅವನು ವಸುದೇವನನ್ನು ಎಳೆದುಕೊಂಡು ಹೋದನು. ಅಪರಿಚಿತನಿಂದ ಈ ದುರದೃಷ್ಟದ ಸುದ್ದಿಯನ್ನು ಕೇಳಿದಾಗ ಕೃಷ್ಣನು ಸಾಮಾನ್ಯ ಮನುಷ್ಯನಂತೆ ತಳಮಳಗೊಂಡನು. ಅವನ ಮುಖದಲ್ಲಿ ದುಃಖವು ಕಾಣಿಸುತ್ತಿತ್ತು. ಮನ ಕರಗುವ ಧ್ವನಿಯಲ್ಲಿ ಅವನು ಹೀಗೆ ಗಟ್ಟಿಯಾಗಿ ಹೇಳಿದನು, ಅದು ಹೇಗೆ ಸಾಧ್ಯ? ನನ್ನ ಅಣ್ಣ ಬಲರಾಮನು ಅಲ್ಲಿದ್ದಾನೆ, ಯಾರೂ ಬಲರಾಮನನ್ನು ಸೋಲಿಸಲಾರರು. ದ್ವಾರಕಾ ನಗರವು ಅವನ ರಕ್ಷಣೆಯಲ್ಲಿದೆ. ಅವನು ಸದಾ ಜಾಗರೂಕನಾಗಿರುತ್ತಾನೆ ಎಂದು ನನಗೆ ಗೊತ್ತು. ಶಾಲ್ವನು ನಗರವನ್ನು ಪ್ರವೇಶಿಸಿ ನನ್ನ ತಂದೆಯನ್ನು ಹಾಗೆ ಸೆರೆ ಹಿಡಿಯಲು ಹೇಗೆ ಸಾಧ್ಯ? ಅವನು ಹೇಗೇ ಇರಲಿ, ಶಾಲ್ವನ ಶಕ್ತಿಯು ಮಿತವಾದದ್ದು. ಆದ್ದರಿಂದ ಅವನು ಬಲರಾಮನ ಬಲವನ್ನು ಸೋಲಿಸಿ ಈ ಮನುಷ್ಯನು ವರ್ಣಿಸುವಂತೆ ನನ್ನ ತಂದೆಯನ್ನು ಬಂಧಿಸಿ ಕರೆದುಕೊಂಡು ಹೋಗುವುದು ಹೇಗೆ ಸಾಧ್ಯ? ಅಯ್ಯೋ, ವಿಧಿಗೆ ಬಹುಶಕ್ತಿ ಇದೆ. ಕೃಷ್ಣನು ಹೀಗೆ ಯೋಚಿಸುತ್ತಿದ್ದಾಗ ಶಾಲ್ವನು ಅವನ ಮುಂದೆ ಅವನ ತಂದೆ ವಸುದೇವನನ್ನೇ ಹೋಲುತ್ತಿದ್ದ ಒಬ್ಬ ಮನುಷ್ಯನನ್ನು ಬಂಧಿಸಿ ತಂದನು. ಇವೆಲ್ಲ ಶಾಲ್ವನ ಮಾಯಾಶಕ್ತಿಯ ಸೃಷ್ಟಿಗಳು. ಶಾಲ್ವನು ಕೃಷ್ಣನಿಗೆ ಹೀಗೆ ಹೇಳಿದನು, ನೀಚ ಕೃಷ್ಣ, ನೋಡು, ಇವನು ನಿನ್ನನ್ನು ಪಡೆದ ತಂದೆ. ಅವನ ದಯೆಯಿಂದಲೇ ನೀನು ಈಗಲೂ ಬದುಕಿದ್ದೀಯೇ. ನಾನು ನಿನ್ನ ತಂದೆಯನ್ನು ಹೇಗೆ ಕೊಲ್ಲುತ್ತೇನೆ ನೋಡು. ನಿನಗೆ ಶಕ್ತಿ ಇದ್ದರೆ ಅವನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸು. ಕೃಷ್ಣನಿಗೆ ಹೀಗೆ ಹೇಳಿ ಮಾಯಾಮಂತ್ರ ಮಾಟಗಾರ ಶಾಲ್ವನು ನಕಲಿ ವಸುದೇವನ ತಲೆಯನ್ನು ಕತ್ತರಿಸಿದನು. ಅನಂತರ ಸಂಕೋಚವಿಲ್ಲದೆ ಅವನ ಮೃತದೇಹವನ್ನು ತೆಗೆದುಕೊಂಡು ತನ್ನ ವಿಮಾನವನ್ನು ಹತ್ತಿದನು. ಕೃಷ್ಣನು ಸ್ವಯಂಪೂರ್ಣನಾದ ದೇವೋತ್ತಮ ಪರಮಪುರುಷ. ಆದರೂ ಅವನು ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತ ಇದ್ದುದರಿಂದ ಅವನು ವಾಸ್ತವವಾಗಿಯೂ ತಂದೆಯನ್ನು ಕಳೆದುಕೊಂಡವನಂತೆ ಒಂದು ಕ್ಷಣ ಮಂಕಾದನು. ಆದರೆ ಮರುಕ್ಷಣದಲ್ಲಿ ತನ್ನ ತಂದೆಯ ಬಂಧನ ಮತ್ತು ಕೊಲೆಗಳು, ಶಾಲ್ವನು ಮಯಾಸುರನಿಂದ ಕಲಿತಿದ್ದ ಮಾಯಾವಿದ್ಯೆಯ ಪ್ರದರ್ಶನಗಳು ಎಂದು ಅವನಿಗೆ ಅರ್ಥವಾಯಿತು. ಸರಿಯಾದ ಪ್ರಜ್ಞೆಯನ್ನು ತಂದುಕೊಂಡು ಅವನು ವಾಸ್ತವವಾಗಿ ದೂತನೂ ಇಲ್ಲ, ತನ್ನ ತಂದೆಯ ತಲೆಯೂ ಇಲ್ಲ. ಆದರೆ ಶಾಲ್ವನು ತನ್ನ ವಿಮಾನದಲ್ಲಿ ಹೊರಟು ಹೋಗಿದ್ದ, ಅದು ಆಕಾಶದಲ್ಲಿ ಹಾರಾಡುತ್ತಿದೆ ಎಂದು ಅರ್ಥ ಮಾಡಿಕೊಂಡನು. ಶಾಲ್ವನನ್ನು ಕೊಲ್ಲುವುದು ಹೇಗೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ಅಧಿಕಾರದಿಂದ ಮಾತನಾಡಬಲ್ಲವರಲ್ಲಿ ಮತ್ತು ಸಾಧುಸಂತರಲ್ಲಿ ಕೃಷ್ಣನ ಪ್ರತಿಕ್ರಿಯೆಯು ವಾದವಿವಾದದ ವಸ್ತುವಾಗಿದೆ. ದೇವೋತ್ತಮ ಪರಮಪುರುಷನೂ ಎಲ್ಲ ಶಕ್ತಿ ಮತ್ತು ಜ್ಞಾನಗಳ ಆಗರವೂ ಆದ ಕೃಷ್ಣನು ಹೀಗೆ ಗೊಂದಲದಲ್ಲಿ ಬಿದ್ದಿದ್ದು ಹೇಗೆ? ಅಳು, ದುಃಖ ಮತ್ತು ಗೊಂದಲ ಇವುಗಳೆಲ್ಲ ಬದ್ಧಾತ್ಮಗಳಾಗಿರುವ ಮನುಷ್ಯರ ಲಕ್ಷಣಗಳು. ಆದರೆ ಜ್ಞಾನ, ಶಕ್ತಿ ಮತ್ತು ಶ್ರೀಮಂತಿಕೆಗಳನ್ನು ತುಂಬಿಕೊಂಡಿರುವ ಪರಮಪುರುಷನಿಗೆ ಈ ಸಂಗತಿಗಳಿಂದ ಕಳವಳವಾಗುವುದು ಹೇಗೆ? ವಾಸ್ತವವಾಗಿ ಶಾಲ್ವನ ಮಾಯಾ ಮಂತ್ರಗಳಿಂದ ಕೃಷ್ಣನ ಮನಸ್ಸು ತಪ್ಪು ಹಾದಿಯನ್ನು ಹಿಡಿಯಿತೆನ್ನುವುದು ಸಾಧ್ಯವೇ ಇಲ್ಲ. ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಾ ತನ್ನ ಲೀಲೆಯನ್ನು ಅವನು ತೋರಿಸುತ್ತಿದ್ದನು. ಕೃಷ್ಣನ ಚರಣ ಕಮಲಗಳ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿ ಆ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಅತಿಶ್ರೇಷ್ಠ ಪರಿಪೂರ್ಣತೆಯನ್ನು ಸಾಧಿಸಿದ ಮಹಾಸಾಧುಸಂತರು, ಋಷಿಗಳು ಬದುಕಿನ ದೈಹಿಕ ಕಲ್ಪನೆಯ ದಿಗ್ಭ್ರಮೆಗಳನ್ನು ಮೀರಿದ್ದಾರೆ. ಅಂತಹ ಸಾಧುಸಂತರ ಜೀವನದ ಅಂತಿಮ ಗುರಿಯೇ ಕೃಷ್ಣ. ಹೀಗಿರುವಾಗ ಶಾಲ್ವನ ನಿಗೂಢ ಮಾಟ ಮಂತ್ರಗಳಿಂದ ಕೃಷ್ಣನು ದಿಗ್ಭ್ರಾಂತನಾಗುವುದು ಹೇಗೆ ಸಾಧ್ಯ? ಇದರ ನಿರ್ಣಯವೆಂದರೆ ಕೃಷ್ಣನ ದಿಗ್ಭ್ರಾಂತಿಯು ಅವನ ಪರಮ ಪುರುಷತ್ವದ ಇನ್ನೊಂದು ಶ್ರೀಮಂತಿಕೆ. ತಾನು ತೋರಿಸಿದ ಮಾಯಾ ರೂಪಗಳಿಂದ ಕೃಷ್ಣನಿಗೆ ದಿಗ್ಭ್ರಮೆಯಾಗಿದೆ ಎಂದು ಭಾವಿಸಿದ ಶಾಲ್ವನು ಉತ್ಸಾಹಗೊಂಡು ಪ್ರಭುವಿನ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸಿ ಇನ್ನೂ ಹೆಚ್ಚಿನ ಶಕ್ತಿ ಚೈತನ್ಯಗಳಿಂದ ಆಕ್ರಮಣ ಮಾಡಲು ಪ್ರಾರಂಭಿಸಿದನು. ಆದರೆ ಶಾಲ್ವನ ಉತ್ಸಾಹವನ್ನು ಬೆಂಕಿಯಲ್ಲಿ ಬೀಳುವ ಪತಂಗಗಳ ವೇಗವಾದ ಮುನ್ನಡೆಗೆ ಹೋಲಿಸಬಹುದು. ಅರಿವಿಗೆ ಮೀರಿದ ಶಕ್ತಿಯಿಂದ ಕೃಷ್ಣನು ಬಾಣಗಳಿಂದ ಹೊಡೆದು ಶಾಲ್ವನನ್ನು ಗಾಯಗೊಳಿಸಿದನು. ಅವನ ಕವಚ, ಬಿಲ್ಲು ಮತ್ತು ಕಿರೀಟ ಎಲ್ಲವೂ ಚೂರು ಚೂರಾದವು. ಕೃಷ್ಣನ ಗದೆಯ ಒಂದು ಪ್ರಬಲ ಹೊಡೆತಕ್ಕೆ ಶಾಲ್ವನ ಅಸಾಧಾರಣ ವಿಮಾನವು ಚೂರು ಚೂರಾಗಿ ಸಮುದ್ರದಲ್ಲಿ ಬಿದ್ದಿತ್ತು. ಶಾಲ್ವನ ಬಹು ಎಚ್ಚರಿಕೆಯಿಂದಿದ್ದನು. ವಿಮಾನದ ಜೊತೆಗೆ ಸಮುದ್ರಕ್ಕೆ ಉರುಳುವ ಬದಲು ಹೇಗೋ ಮಾಡಿ ನೆಲಕ್ಕೆ ಹಾರಿದನು. ಮತ್ತೆ ಅವನು ಕೃಷ್ಣನ ಕಡೆಗೆ ನುಗ್ಗಿದನು. ತನ್ನ ಗದೆಯಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಶಾಲ್ವನು ಅವನ ಕಡೆಗೆ ಓಡಿದಾಗ ಕೃಷ್ಣನು ಅವನ ತೋಳನ್ನು ಕತ್ತರಿಸಿದನು. ಅದು ಗದೆಯೊಡನೆ ನೆಲಕ್ಕೆ ಬಿದ್ದಿತು. ಕಡೆಗೆ ಅವನನ್ನು ಕೊಲ್ಲಲು ನಿರ್ಧರಿಸಿ ಪ್ರಭುವು ತನ್ನ ಅದ್ಭುತ ಚಕ್ರವನ್ನು ಕೈಗೆತ್ತಿಕೊಂಡನು. ಪ್ರಳಯ ಕಾಲದ ಪ್ರಕಾಶಮಾನ ಸೂರ್ಯನಂತೆ ಅದು ಪ್ರಜ್ವಲಿಸುತ್ತಿತ್ತು. ಶಾಲ್ವನನ್ನು ಕೊಲ್ಲಲು ತನ್ನ ಚಕ್ರವನ್ನು ಹಿಡಿದು ಕೃಷ್ಣನು ಎದ್ದು ನಿಂತಾಗ ಅವನು ಬೆಟ್ಟದ ಮೇಲೆ ಉದಯಿಸುತ್ತಿರುವ ಕೆಂಪು ಸೂರ್ಯನಂತೆ ಕಂಡನು. ಕೃಷ್ಣನು ಶಾಲ್ವನ ತಲೆಯನ್ನು ಕತ್ತರಿಸಿದನು. ತಲೆಯು ಕರ್ಣಾಭರಣ ಮತ್ತು ಕಿರೀಟಗಳೊಂದಿಗೆ ನೆಲಕ್ಕೆ ಬಿದ್ದಿತ್ತು. ಹೀಗೆ ಸ್ವರ್ಗದ ಅರಸನಾದ ಇಂದ್ರನು ವೃತ್ರಾಸುರನನ್ನು ಕೊಂದಂತೆಯೇ ಕೃಷ್ಣನು ಶಾಲ್ವನನ್ನು ಕೊಂದನು. ಶಾಲ್ವನನ್ನು ಕೊಂದಾಗ ಅವನ ಸೈನಿಕರು, ಅನುಯಾಯಿಗಳು ಅಯ್ಯೋ ಅಯ್ಯೋ ಎಂದು ಕೂಗಿಕೊಳ್ಳಲು ಪ್ರಾರಂಭಿಸಿದರು. ಶಾಲ್ವನ ಕಡೆಯವರು ಹೀಗೆ ಕೂಗಿಕೊಳ್ಳುತ್ತಿದ್ದಾಗ ಸ್ವರ್ಗಲೋಕದ ದೇವತೆಗಳು ಕೃಷ್ಣನ ಮೇಲೆ ಹೂಗಳನ್ನು ಸುರಿಸಿ, ನಗಾರಿಗಳನ್ನು ಬಾರಿಸಿ, ಕಹಳೆಗಳನ್ನು ಊದಿ ಅವನ ವಿಜಯವನ್ನು ಸಾರಿದರು. ಆ ಕ್ಷಣದಲ್ಲಿಯೇ ದಂತವಕ್ರನಂತಹ ಶಿಶುಪಾಲನ ಇತರ ಸ್ನೇಹಿತರು ಶಿಶುಪಾಲನ ಸಾವಿನ ಮುಯಿ ತೀರಿಸಿಕೊಳ್ಳಲು ಕೃಷ್ಣನೊಡನೆ ಹೋರಾಡಲು ಅಲ್ಲಿಗೆ ಬಂದರು. ದಂತವಕ್ರನು ಕೃಷ್ಣನ ಮುಂದೆ ನಿಂತಾಗ ಬಹಳ ಕೋಪಗೊಂಡಿದ್ದನು. ಶಾಲ್ವನಿಗೆ ಮುಕ್ತಿ ಎಂಬ 76ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.